ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ FM 89.6, ಕನಸುಗಳ ದಿಟ್ಟ ಹೆಜ್ಜೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ 89.6 FM.
ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಯುವರಾಜ ಕಾಲೇಜಿನ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾ ಸ್ವರ್ಣಮಾಲೆ ಸಿರ್ಸಿರವರು ಇಂದು ನಮ್ಮ ಜೊತೆ ರೇಡಿಯೋ ಮಾನಸ ಉಪನ್ಯಾಸ ಕಾರ್ಯಕ್ರಮದಲ್ಲಿ ದ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ 2022 ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ರೇಡಿಯೋ ಮಾನಸ ಕೇಳುಗರಿಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಡಾ ಸ್ವರ್ಣಮಾಲೆ ಸಿರ್ಸಿಯವರ ಕಿರುಪರಿಚಯ ನಮ್ಮ ರೇಡಿಯೋ ಮಾನಸ ಕೇಳುಗರಿಗಾಗಿ. ಡಾ ಸ್ವರ್ಣಮಾಲೆ ಸಿರ್ಸಿರವರು ಸೈದ್ಧಾಂತಿಕ ಭೌತಶಾಸ್ತ್ರ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಎಸ್ಸಿ ಮಾಡಿದ ನಂತರ ಭೌತಶಾಸ್ತ್ರದ ಥಿಯೋರಿಟಿಕಲ್ ಸ್ಟಡೀಸ್ ಆಫ್ ಸ್ಪಿನ್ ಡಿಸ್ಟ್ರಿಬ್ಯೂಷನ್ಸ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ವಿಷಯದಲ್ಲಿ ಪಿಎಚ್ಡಿಯನ್ನು ಸಹ ನಮ್ಮ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಪಡೆದು ನಂತರ ಯುವರಾಜ ಕಾಲೇಜಿನಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದರು. ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳನ್ನು ಪ್ರಕಟಿಸಿದ್ದು ದೇಶ ವಿದೇಶಗಳಲ್ಲಿಯೂ ಕಾರ್ಯಾಗಾರ ಮತ್ತು ಸಮ್ಮೇಳನಗಳನ್ನು ನಡೆಸಿರುತ್ತಾರೆ. ಇವರು ತಮ್ಮ ಅಪಾರವಾದ ಸೇವೆಯನ್ನು ಯುವರಾಜ ಕಾಲೇಜಿನಲ್ಲಿ ಸಲ್ಲಿಸಿದ್ದು ಹಲವಾರು ವಿದ್ಯಾರ್ಥಿಗಳ ಏಳಿಗೆಗೆ ಕಾರಣಕರ್ತರಾಗಿರುತ್ತಾರೆ. ಇವರಿಗೆ ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ನಮಸ್ಕಾರ, ನಾನು ಸ್ವರ್ಣಮಾಲ ಸಿರ್ಸಿ ಅಂತ. ನಾನು ಭೌತಶಾಸ್ತ್ರದ ಅಧ್ಯಾಪಕಿ. ಭೌತಶಾಸ್ತ್ರದಲ್ಲಿ 2022 ಇಸವಿಯಲ್ಲಿ ನೊಬೆಲ್ ಪಾರಿತೋಷಕದ ಬಗ್ಗೆ ಇಂದಿನ ಈ ವಿಷಯವನ್ನು ಸ್ವಲ್ಪ ವಿಸ್ತೃತವಾಗಿ ತಿಳಿಸಿಕೊಡೋಣ ಅಂತ ಬಂದಿದ್ದೀನಿ. 2022 ನೊಬೆಲ್ ಪಾರಿತೋಷಕ ಆಲನ್ ಆಸ್ಪೆಕ್ಟ್, ಜಾನ್ ಎಫ್ ಕ್ಲೌಸರ್, ಆಂಟೋನ್ ಜಿಲಿಂಗರ್ ಎನ್ನುವ 3 ಜನಕ್ಕೆ ಕೊಡಲಾಗಿದೆ. ಅದರಲ್ಲಿ ಆಲನ್ ಆಸ್ಪೆಕ್ಟ್ ಅವರು ಫ್ರಾನ್ಸ್ನವರು, ಜಾನ್ ಎಫ್ ಕ್ಲೌಸರ್ ಅಮೆರಿಕ ಸಂಯುಕ್ತ ಸಂಸ್ಥಾನದವರು, ಆಂಟೋನ್ ಜಿಲಿಂಗರ್ ಅವರು ಆಸ್ಟ್ರಿಯಾದವರು. ಈ 3 ಜನನು ಯಾಕೆ ನೊಬೆಲ್ ಪಾರಿತೋಷಕವನ್ನು ಪಡೆದಿದ್ದಾರೆ ಅನ್ನೋದನ್ನ ನೊಬೆಲ್ ಸಮಿತಿನೇ ಹೇಳುತ್ತೆ. ನೊಬೆಲ್ ಸಮಿತಿ ಏನಂತ ಹೇಳಿದೆ ಅಂತಂದರೆ, ಈ 3 ಜನಕ್ಕೆ ನೊಬೆಲ್ ಪಾರಿತೋಷಕ ಸಿಕ್ಕಿರುವುದು ಫಾರ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಎಂಟ್ಯಾಂಗಲ್ಡ್ ಫೋಟಾನ್ಸ್ ಎಸ್ಟಾಬ್ಲಿಷಿಂಗ್ ದಿ ವಯಲೇಷನ್ ಆಫ್ ಬೆಲ್ ಇನ್ಇಕ್ವಾಲಿಟೀಸ್ ಅಂಡ್ ಪಯೋನಿಯರಿಂಗ್ ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ. ಇದನ್ನು ಕೇಳಿದ ತಕ್ಷಣ ಭೌತಶಾಸ್ತ್ರದ ಬಗ್ಗೆ ಪರಿಚಯ ಇಲ್ಲದಿದ್ದವರಿಗೆ ಗಾಬರಿಯಾಗೋದು ಸಹಜ. ಆದರೆ ನಾವು ಯಾವುದೇ ವಿಷಯ ಹೊಸ ವಿಷಯನ್ನು ತಿಳಿದುಕೊಳ್ಬೇಕಾದ್ರೆ ಯಾವ ಥರ ತಿಳ್ಕೊಳ್ಬೇಕು ಅಂತಂದರೆ, ಭೌತಶಾಸ್ತ್ರ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್, ಅಂದರೆ ತಾಂತ್ರಿಕವಾದ ವಿಷಯ. ಹಾಗಾಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದರಲ್ಲಿ ನಾವು ಕೀವರ್ಡ್ಸ್ ಯಾವುದಿದೆ ಅಂತ ಹುಡುಕಬೇಕು. ಕೀವರ್ಡ್ಸ್ ಅಂದರೆ ಏನು? ಕೀವರ್ಡ್ಸ್ ಅಂತಂದರೆ ಈ ವಿಷಯದ ಖಜಾನೆಗೆ ಇರುವಂತಹ ಕೀಲಿ ಕೈಗಳು. ಯಾವ್ಯಾವ ಕೀವರ್ಡ್ಸ್ ಇದೆ ಈ ಮೇಲ್ಗಡೆ ಇರುವಂತಹ ಒಂದು ಸ್ಟೇಟ್ಮೆಂಟಲ್ಲಿ ಅಂತಂದರೆ, ಇದರಲ್ಲಿ ಫಾರ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂತ ಇದೆ. ಎಸ್ಟಾಬ್ಲಿಷಿಂಗ್ ದಿ ವಯೊಲೇಷನ್ ಆಫ್ ಬೆಲ್ ಇನಿಕ್ವಾಲಿಟೀಸ್. ಸೊ ಬೆಲ್ ಇನಿಕ್ವಾಲಿಟಿ ಅನ್ನೋದು ಒಂದು ಕೀವರ್ಡ್. ಮತ್ತೊಂದು, ಅಂಡ್ ಪಯನಿಯರಿಂಗ್ ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್. ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್, ಈ ಮೂರು ಕೀವರ್ಡ್ಗಳಿದೆ. ಇದ್ರ ಬಗ್ಗೆ ವಿಸ್ತೃತವಾಗಿ ತಿಳಿದುಕೊಳ್ಳೋಕೆ ಹೊರಡಬೇಕು. ಅದರಲ್ಲಿ ಮೊದಲನೇದಾಗಿ ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಒಂದು ಕೀವರ್ಡ್ ಇದೆ. ಇಲ್ಲಿ ಕ್ವಾಂಟಮ್ ಅನ್ನೋದು ನಾವು ಒತ್ತು ಕೊಡಬೇಕಾದಂತಹ ವಿಷಯ. ಕ್ವಾಂಟಮ್ ಅಂದರೆ ಏನು ಅಂತ ಈಗಾಗಲೇ ಭೌತಶಾಸ್ತ್ರದಲ್ಲಿ ನೀವು BSc ಅಥವಾ ಏನಾದರೂ ಮಾಡಿದರೆ ನಿಮಗೆ ಇದರ ಬಗ್ಗೆ ಒಂದು ಸಣ್ಣ ಅರಿವಿರುತ್ತೆ. ಏನಂತಂದರೆ ನಮಗೆ ಭೌತಶಾಸ್ತ್ರದಲ್ಲಿ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಎರಡು ಥರದ ಭೌತಶಾಸ್ತ್ರವನ್ನು ನಾವು ಕಾಣಬಹುದು. ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಅಂತ, ಮತ್ತೊಂದು ಕ್ವಾಂಟಮ್ ಫಿಸಿಕ್ಸ್ ಅಂಥೇಳಿ. ಈ ಕ್ಲಾಸಿಕಲ್ ಫಿಸಿಕ್ಸ್ ಅಂದರೆ ಏನು ಅಂದರೆ, ನಾವೆಲ್ಲ ನ್ಯೂಟನ್ದು ಹೆಸರು ಕೇಳಿದ್ದೀವಿ. ಕ್ಲಾಸಿಕಲ್ ಅಂದರೆ ನಮಗೆ ಕಣ್ಣಿಗೆ ಕಾಣಿಸುವಂತಹ ವಸ್ತುಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದರೆ ನಾವು ನ್ಯೂಟನ್ ನಿಯಮಗಳನ್ನು ಅನುಸರಿಸಿ ತಿಳ್ಕೊಳ್ಬಹುದು. ಕಣ್ಣಿಗೆ ಕಾಣುವ ವಸ್ತುಗಳು ಅಂತಂದರೆ ಅದು ಸಹಜವಾಗಿ ದೊಡ್ಡ ವಸ್ತುಗಳು. ಈ ಉದಾಹರಣೆಗೆ ತಗೋಬೇಕು ಅಂತಂದರೆ ನಮ್ಮ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ. ಹೇಗೆ ಸುತ್ತುತ್ತಾ ಇದೆ ಅಂತ ನೀವು ನನಗೆ ಪ್ರಶ್ನೆ ಕೇಳಿದರೆ ಅದನ್ನು ನಾನು ನ್ಯೂಟನ್ದು ನಿಯಮಗಳ ಮೂಲಕ ಕಂಡುಹಿಡಿದು ತಿಳ್ಕೋಬಹುದು. ನಿಯಮಗಳನ್ನು ಅದಕ್ಕೆ ಅಪ್ಲೈ ಮಾಡಿ ಉಪಯೋಗಿಸಿ ಅದನ್ನು ಕಂಡುಹಿಡಿಯಬಹುದು. ಅದೇ ಥರ ಚಂದ್ರನ ಬಗ್ಗೆ, ಇವೆಲ್ಲ ನಮಗೆ ಕಣ್ಣಿಗೆ ಕಾಣುವಂತಹ ದೊಡ್ಡ ವಸ್ತುಗಳು. ಇದಕ್ಕೆ ನಾವು ನ್ಯೂಟನ್ ನಿಯಮಗಳನ್ನು ಅನುಸರಿಸಿ ಯಾವ ಯಾವ ಪದಾರ್ಥಗಳ ವಸ್ತುಗಳ ಚಲನೆಯನ್ನು ತಿಳಿದುಕೊಳ್ಳಲು ನಮಗೆ ಆಗುತ್ತೋ ಅಂತಹ ಭೌತಶಾಸ್ತ್ರವನ್ನು ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಕರಿಬಹುದು. ಹಾಗಾದರೆ ಕ್ವಾಂಟಮ್ ಅಂದರೆ ಏನು ಅಂತ, ಕ್ವಾಂಟಮ್ ಅಂತಂದರೆ ಈಗ ಉದಾಹರಣೆಗೆ ನಮಗೆ ಕಣಗಳಿದೆ, ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಿದೆ, ಅಂದರೆ ಅಣುಗಳಿದೆ, ಪರಮಾಣುಗಳಿದೆ. ಈ ಅಣು ಮತ್ತು ಪರಮಾಣುಗಳು ಇವುಗಳು ನ್ಯೂಟನ್ ಅಧಿನಿಯಮಗಳನ್ನು ಪರಿಪಾಲಿಸಲ್ಲ. ನಾನು ಇವುಗಳನ್ನು ಓದಬೇಕು, ಇದರ ಬಗ್ಗೆ ತಿಳ್ಕೋಬೇಕು, ಇದರ ಬಗ್ಗೆ ಏನಾದರೂ ನಿಖರವಾಗಿ ಒಂದು ಲೆಕ್ಕಾಚಾರ ಮಾಡಬೇಕು ಅಂತಂದರೆ ನನಗೆ ನ್ಯೂಟನ್ ನಿಯಮಗಳು ಉಪಯೋಗಕ್ಕೆ ಬರೋದಿಲ್ಲ. ಆವಾಗ ನಾನು ಏನು ಮಾಡಬೇಕಾಗತ್ತೆ ಅಂತಂದರೆ ಕ್ವಾಂಟಮ್ ಪ್ರತಿಪಾದನೆಗಳನ್ನು ಉಪಯೋಗಿಸಬೇಕಾಗತ್ತೆ, ಕ್ವಾಂಟಮ್ ಸಿದ್ಧಾಂತವನ್ನು ಉಪಯೋಗಿಸಬೇಕಾಗತ್ತೆ. ಹಾಗಾದರೆ ಕ್ವಾಂಟಮ್ ಸಿದ್ಧಾಂತಗಳು ಯಾವ ಯಾವ ಥರದ ವಸ್ತುಗಳಿಗೆ ನಾವು ಉಪಯೋಗಿಸಬಹುದು ಅಂತ ಕೇಳಿದರೆ ಅದೇ ಹೇಳಿದ್ನಲ್ಲ, ಎಲೆಕ್ಟ್ರಾನ್ಗಳು, ಅಣುಗಳು, ಪರಮಾಣುಗಳು, ಈ ಥರದ್ದು ಒಂದು ವಸ್ತುಗಳನ್ನು ನಾನು ಅದರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತಂದರೆ ಕ್ವಾಂಟಮ್ ನಿಯಮಗಳನ್ನು, ಕ್ವಾಂಟಮ್ ಪ್ರತಿಪಾದನೆಗಳನ್ನು ಉಪಯೋಗಿಸಿ ತಿಳಿದುಕೊಳ್ಳಬೇಕಾಗತ್ತೆ. ಹಾಗಾಗಿ ನಾವು ಭೌತಶಾಸ್ತ್ರದಲ್ಲಿ ಒಂದು ಕ್ಲಾಸಿಕಲ್ ಅಂದರೆ ನ್ಯೂಟನ್ ಅಧಿನಿಯಮಗಳನ್ನು ಉಪಯೋಗಿಸಿ ತಿಳ್ಕೊಳ್ಳೋದು ಒಂದು ಒಂದು ಏರಿಯಾ ಇದೆ. ಅದು ಬಿಟ್ಟರೆ ಕ್ವಾಂಟಮ್ ಪ್ರತಿಪಾದನೆಗಳನ್ನು, ಕ್ವಾಂಟಮ್ ಸಿದ್ಧಾಂತವನ್ನು ಉಪಯೋಗಿಸಿ ಓದುವಂತಹ ಒಂದು ಮತ್ತೊಂದು ಬೇರೆಯದೇ ಆದ ಒಂದು ಏರಿಯಾ ಇದೆ. ಈ ನಮ್ಮ ನೊಬೆಲ್ ಪ್ರೈಸ್ನಲ್ಲಿ ಇವರು, ನಾನು ಹೇಳಿದ್ನಲ್ಲ ಮೊದಲೇ ಹೇಳಿದ್ನಲ್ಲ ಕೀವರ್ಡ್ ಅಂಥೇಳಿ, ಅಲ್ಲಿ ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಒಂದು ಕೀವರ್ಡ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ ಅಂದರೆ ಮಾಹಿತಿ ವಿಜ್ಞಾನ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದರೆ ಮಾಹಿತಿ ತಂತ್ರಜ್ಞಾನ. ಈ ಮಾಹಿತಿ ವಿಜ್ಞಾನ ಅನ್ನೋದಿದೆಯಲ್ಲ, ಇದು ತುಂಬ ವರ್ಷಗಳಿಂದ ಇರೋದು. ಈಗ ಎಲ್ಲ ಕಡೆ ಈ ಕಮ್ಯುನಿಕೇಷನ್ ಅನ್ನೋದು ಒಂದು ದೊಡ್ಡ ಪದ ನಮಗೆ. ಈಗ ಎಲ್ಲ ಕಡೆಯೂ ನೀವು ಕೇಳ್ತೀರಿ ಇದನ್ನು, ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಅಂತ. ಈ ಕಮ್ಯುನಿಕೇಷನ್ ಅನ್ನೋದು, ಇದನ್ನು ನಾವು ಸರಿಯಾಗಿ ಓದಬೇಕು, ಇದರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಾವು ಇನ್ಫಾರ್ಮೇಶನ್ ಸೈನ್ಸ್, ಮಾಹಿತಿ ವಿಜ್ಞಾನದ ಬಗ್ಗೆ ತಿಳ್ಕೋಬೇಕಾಗತ್ತೆ. ನಾನು ಹೇಳಿದ ಹಾಗೆ ಈ ಕೀವರ್ಡಲ್ಲಿ ಬರೀ ಮಾಹಿತಿ ವಿಜ್ಞಾನ ಅಲ್ಲ, ಇದು ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್ ಅಂದರೆ ಕ್ವಾಂಟಮ್ ಮಾಹಿತಿ ವಿಜ್ಞಾನ ಅಂತ. ಹಾಗಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ, ಕ್ವಾಂಟಮ್ ಸಿದ್ಧಾಂತದ ಬಗ್ಗೆ ಉಪಯೋಗಿಸಿಕೊಂಡು ನಾವು ಈ ಒಂದು ಅಧ್ಯಯನ, ಅವರ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಈ ಮೂರು ಜನ ನೊಬೆಲ್ ಪಾರಿತೋಷಕ ಪಡೆದವರು ಅವರು ಏನು ಮಾಡಿದ್ದಾರೆ ಅಂತಂದರೆ ಪ್ರಯೋಗಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಕಡೆ, ಮೂರು ಜನನು ಬೇರೆ ಬೇರೆಯಾಗಿ ಪ್ರಯೋಗಗಳನ್ನು ಮಾಡಿದ್ದಾರೆ. ಈ ಪ್ರಯೋಗಗಳಿಂದ ಅವರು ಏನನ್ನು ಕಂಡುಹಿಡಿದಿದ್ದಾರೆ ಅಂತಂದರೆ, ಆ ಕಂಡುಹಿಡಿದಿರುವಂತಹ ವಿಷಯ ಮಾಹಿತಿ ನಮ್ಮ ಕ್ವಾಂಟಮ್ ಇನ್ಫಾರ್ಮೇಷನ್ ಸೈನ್ಸನ್ನು ಮುಂದುವರಿಸಲು ಉಪಯುಕ್ತವಾಗಿದೆ. ಕ್ವಾಂಟಮ್ ಮಾಹಿತಿ ವಿಜ್ಞಾನವನ್ನು ಮುಂದುವರಿಸಲು ಉಪಯೋಗವಾಗಿದೆ ಅಂತ ನೊಬೆಲ್ ಪಾರಿತೋಷಕ ಸಮಿತಿ ಹೇಳ್ತಾ ಇದೆ. ಹಾಗಾದರೆ ಕ್ವಾಂಟಮ್ ಅಂದರೆ ಏನು ಅಂತ ನಾನು ಹೇಳಿದ ಹಾಗೆ, ಕ್ವಾಂಟಮ್ ಅನ್ನೋದು ಅಣು ಮತ್ತು ಪರಮಾಣುಗಳನ್ನು ನಾನು ಅಥವಾ ಯಾವುದೇ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳನ್ನು ಅರ್ಥೈಸಿಕೊಳ್ಳಕ್ಕೆ ನನಗೆ ಈ ಕ್ವಾಂಟಮ್ ವಿಜ್ಞಾನ ಬೇಕಾಗಿದೆ ಅಂಥೇಳಿ. ಕ್ವಾಂಟಮ್ ವಿಜ್ಞಾನ ಇದು ಸ್ಥೂಲವಾಗಿ ನಾನು ಹೇಳ್ತಾ ಇರೋದು. ಇದರಲ್ಲಿ ಹೇಗೆ ನಾನು ಕ್ವಾಂಟಮ್ ವಿಜ್ಞಾನವನ್ನು ಒಂದು ಸಾಮಾನ್ಯ ಜನಗಳಿಗೆ ಯಾವ ರೀತಿಯಲ್ಲಿ ತಿಳಿಸಬಹುದು ಅನ್ನೋದು ಒಂದು ಈಗಿನ ಪ್ರಯತ್ನ ಆಗಿದೆ. ಈಗ ಒಂದು ಯೋಚನೆ ಮಾಡಿ, ಭೌತಶಾಸ್ತ್ರ ಇದೆಯಲ್ಲ ಅದು ಒಂದು ಪ್ರಾಯೋಗಿಕವಾದ ವಿಜ್ಞಾನ, ಅದು ಒಂದೇ ಅಲ್ಲ. ನಾನು ಪ್ರಾಯೋಗಿಕ ವಿಜ್ಞಾನ ಅಂದರೆ ಏನು ಅಂದರೆ, ನಾನು ಭೌತಶಾಸ್ತ್ರದಲ್ಲಿ ಪ್ರಯೋಗ ಮಾಡ್ತೀನಿ, ಪ್ರಯೋಗ ಮಾಡಿ ನನಗೆ ಕೆಲವು ರಿಸಲ್ಟ್ಸ್ಗಳು ಬರುತ್ತೆ, ಪರಿಣಾಮಗಳನ್ನು ನೋಡ್ತೀನಿ. ಬರೀ ನೋಡಿದರೆ ಆಗಲಿಲ್ಲ, ಅದನ್ನು ಲೆಕ್ಕ ಹಾಕಬೇಕು ನಾನು. ಹೀಗೆ ಮಾಡಿದ್ರೆ ಹೀಗೆ ಬರುತ್ತೆ, ಹೀಗೆ ಮಾಡಿದ್ರೆ ಹೀಗೆ ಬರುತ್ತೆ ಅಂಥೇಳಿ ಆ ಲೆಕ್ಕ ಹಾಕಬೇಕಾದ್ರೆ ನನಗೆ ಗಣಿತದ ಸಹಾಯ ಬೇಕು. ಹಾಗಾಗಿ ನಾವೇನು ಹೇಳ್ತೀವಿ ಅಂತಂದರೆ, ಭೌತಶಾಸ್ತ್ರ ಇದೆಯಲ್ಲ ಇದರ ಭಾಷೆ ಗಣಿತ ಅಂತ. ಅಂದರೆ ಮ್ಯಾಥಮೆಟಿಕ್ಸ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್ ಅಂತ. ನಮಗೆ ಗಣಿತಶಾಸ್ತ್ರ ಗೊತ್ತಿಲ್ಲದೆ ಹೋದರೆ ಭೌತಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು, ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಅಥವಾ ಅದನ್ನು ಉಪಯೋಗಿಸಲು ಬೇಕಾದ ಒಂದು ನನಗೊಂದು ಜ್ಞಾನ ಪಡಿಬೇಕು ಅಂತಂದರೆ ನನಗೆ ಗಣಿತಶಾಸ್ತ್ರ ಬೇಕಾಗತ್ತೆ. ಹಾಗಾಗಿ ನಮ್ಮ ಈ ಕ್ಲಾಸಿಕಲ್ ಭೌತಶಾಸ್ತ್ರ ಅಂತ ನಾನೇನು ಹೇಳಿದ್ದೀನಿ, ಕ್ಲಾಸಿಕಲ್ ಫಿಸಿಕ್ಸ್ ಅಂತ, ಅಲ್ಲಿ ನಾವು ಉಪಯೋಗಿಸುವಂತಹ ಗಣಿತಶಾಸ್ತ್ರ ಏನು ಅಂತಂದರೆ ಕ್ಯಾಲ್ಕುಲಸ್, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಿಗ್ರಲ್ ಕ್ಯಾಲ್ಕುಲಸ್, ವೆಕ್ಟರ್ ಕ್ಯಾಲ್ಕುಲಸ್, ಈ ಥರದ್ದು ಬೇಕಾಗತ್ತೆ. ಅದೇ ಥರ ನನಗೆ ಕ್ವಾಂಟಮ್ ವಿಜ್ಞಾನವನ್ನು ಓದಬೇಕು ನಾನು ಅಂತಂದರೆ ಇದಕ್ಕೆ ನನಗೆ ಬೇಕಾಗಿರುವುದು ಬೀಜಗಣಿತ, ಆಲ್ಜಿಬ್ರಾ. ಅದರಲ್ಲೂ ನನಗೆ ಒಂದು ವೆಕ್ಟರ್ ಸ್ಪೇಸ್ಗಳ ಬಗ್ಗೆ ಗೊತ್ತಿರಬೇಕು ನನಗೆ, ಮತ್ತೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಸು ಬೇಕು. ಅದೇ ಥರದಲ್ಲಿ ನನಗೆ ಗ್ರೂಪ್ ಥಿಯರಿ ಬೇಕಾಗತ್ತೆ. ಈ ಥರದ ಗಣಿತಶಾಸ್ತ್ರದ ಬೇರೆ ಬೇರೆ ನನ್ನ ವಿಷಯಗಳಲ್ಲಿ ಪರಿಣಿತಿ ಇದ್ದರೆ ನನಗೆ ಕ್ವಾಂಟಮ್ ವಿಜ್ಞಾನವನ್ನು ಓದೋದು ಸುಲಭ ಆಗತ್ತೆ. ನಾನು ಹೇಳಿದ ಹಾಗೆ ಭೌತಶಾಸ್ತ್ರ ಅನ್ನೋದು ಒಂದು ನಿಖರವಾದ ವಿಜ್ಞಾನ. ಈ ನಿಖರವಾದ ವಿಜ್ಞಾನ ಅಂತಂದರೆ ಈ ನಿಖರತೆ ಬರೋದೇ ಅದಕ್ಕೆ ಗಣಿತಶಾಸ್ತ್ರದಿಂದ. ಹಾಗಾಗಿ ಭೌತಶಾಸ್ತ್ರದ ಪರಿಭಾಷೆ ಗಣಿತಶಾಸ್ತ್ರ. ಈಗ ನಾನು ಹೇಳಿದ ಹಾಗೆ ಈ ಕೀ ವರ್ಡ್ಸ್ಗಳಲ್ಲಿ ಒಂದು ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂತ ಒಂದು ಕೀವರ್ಡ್ ಇದೆ. ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂದರೆ ಏನು ಅಂತ ನಾನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫೋಟಾನ್ಸ್ ಅಂತಂದರೆ ಏನು ಅಂತ, ಫೋಟಾನ್ಸ್ ಅನ್ನೋದು ನಮ್ಮ ಬೆಳಕಿನ ಕ್ವಾಂಟಾಗಳವು. ಒಂದು ನಾನು ಯಾವುದೇ ಬೆಳಕನ್ನು ನೋಡಿದಾಗ ಅಥವಾ ಯಾವುದೇ ಥರದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳನ್ನು ನೋಡಿದಾಗ ಆ ಪ್ರತಿಯೊಂದು ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಕಾಂತಕ್ಷೇತ್ರ ಆಗಿರ್ಬೋದು, ಇವೆಲ್ಲ ನನಗೆ ಈ ಫೋಟಾನ್ಗಳಿಂದ ಮಾಡಲ್ಪಟ್ಟಿರ್ತವೆ. ಈ ಫೋಟಾನ್ಗಳನ್ನ ನಾನು ಸರಿಯಾಗಿ ನಿಖರವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಈ ಫೋಟಾನ್ಗಳಾಗಲಿ ಎಲೆಕ್ಟ್ರಾನ್ಗಳಾಗಲಿ ಅವುಗಳನ್ನು ನಾನು ಯಾವುದಾದರೂ ರೀತಿಯಲ್ಲಿ ಪ್ರತಿನಿಧಿಸಬೇಕು ಮ್ಯಾಥಮೆಟಿಕ್ಸಲ್ಲಿ. ಅಂದರೆ ಈಗ ನೋಡಿ, ಭೌತಶಾಸ್ತ್ರದಲ್ಲಿ ನಾನೊಂದು ಪ್ರಯೋಗ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಪ್ರಯೋಗ ಅಂದ್ರೇನು, ನನ್ನ ಕೈಯಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಈ ಎಲೆಕ್ಟ್ರಾನ್ ಇದೆ ಅದರ ಮೇಲೆ ನಾನು ಯಾವುದೋ ಒಂದು ಕಾಂತಕ್ಷೇತ್ರ ಹಾಕ್ತೀನಿ ಅಂತ ಅಂದ್ಕೊಳ್ಳೋಣ. ಅದನ್ನು ನಾನು ನಿಖರವಾಗಿ ಅಭ್ಯಾಸ ಮಾಡಬೇಕು ಅಂದರೆ ಅದನ್ನು ನಾನು ಗಣಿತಶಾಸ್ತ್ರದಲ್ಲಿ ಪ್ರತಿನಿಧಿಸಬೇಕು. ಅಂದರೆ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಇರಬೇಕು ನನಗೆ. ಆ ರೆಪ್ರೆಸೆಂಟೇಷನ್ ಅಂದರೆ ಏನು ಅಂತಂದರೆ, ನಾವು ಭೌತಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂತಂದರೆ, ಎಲೆಕ್ಟ್ರಾನ್ಗಳು ಅವುಗಳನ್ನು ನಾವು ಒಂದು ಸ್ಟೇಟ್ ಅಂತ ಕರಿತೀವಿ, ಆ ಸ್ಟೇಟಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತ, ಸ್ಟೇಟಿಂದ ಪ್ರತಿನಿಧಿಸ್ತೀವಿ ಅಂತ. ಅಂದರೆ ನನ್ನ ಕೈಯಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಎಂದ ತಕ್ಷಣ ನನ್ನ ಹತ್ರ ಒಂದು, ಈ ಕಡೆ ನಾನು ಗಣಿತಶಾಸ್ತ್ರದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಒಂದು ಸ್ಟೇಟ್ ಬರೀತೀನಿ. ನಾನು ಬರೀ ಸ್ಟೇಟ್ ಅಂತ ಒಂದು ಪದ ಹೇಳಿದ್ರೆ ಆಗಲಿಲ್ಲ, ಈ ಮತ್ತೊಂದು ಈ ಸ್ಟೇಟನ್ನ ಸ್ಟೇಟ್ ಆಫ್ ದಿ ಸಿಸ್ಟಮ್ ಅಂತ ನಾವು ಕರಿತೀವಿ. ಇದನ್ನು ನಾನು ಯಾವ ರೀತಿಯಲ್ಲಿ ಪ್ರತಿನಿಧಿಸಬೇಕು ಅನ್ನೋದು ಮುಂದಿನ ಪ್ರಶ್ನೆ. ಈ ಸ್ಟೇಟ್ ಆಫ್ ದಿ ಸಿಸ್ಟಮನ್ನು ನಾವು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ನಾವು ಪ್ರತಿನಿಧಿಸಲಿಕ್ಕೆ ಒಂದು ವೇವ್ ಫಂಕ್ಷನ್ ಅಂತ ಇಟ್ಕೊಳ್ತೀವಿ. ಸೊ ನನ್ನ ಕೈಯಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂತಂದರೆ, ನಾನು ಅಲ್ಲಿ ಆ ಕಡೆ ಒಂದು ವೇವ್ ಫಂಕ್ಷನ್ ಅಂತಿದೆ ಅಂತ ನನ್ನ ಮನಸ್ಸಿನಲ್ಲಿ ಇರಬೇಕು ಖಚಿತವಾಗಿ. ಈ ಎಲೆಕ್ಟ್ರಾನ್ ಮೇಲೆ ನಾನು ಒಂದು ಕಾಂತಕ್ಷೇತ್ರವನ್ನು ಅಪ್ಲೈ ಮಾಡ್ತೀನಿ ಅಂದರೆ, ನಾನೊಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡ್ತೀನಿ ಅಂತಂದರೆ, ಅಲ್ಲಿ ನನ್ನ ಹತ್ರ ಒಂದು ವೇವ್ ಫಂಕ್ಷನ್ ಅಂತಿದೆಯಲ್ಲ, ಅದರ ಮೇಲೆ ಒಂದು ಆಪರೇಟರ್ ಹಿಡ್ಕೊಂಡು ಆಪರೇಟ್ ಮಾಡ್ತೀನಿ. ಇದು ನನಗೆ ಒಂದಕ್ಕೊಂದು ಸಮಾನಾಂತರವಾಗಿ ನಡೀತಾ ಇರುತ್ತೆ. ನಾನು ಇತ್ತಲಾಗೆ ನನ್ನ ಪ್ರಾಯೋಗಿಕವಾಗಿ ಪ್ರಯೋಗಶಾಲೆಯಲ್ಲಿ ಒಂದು ವಸ್ತುವನ್ನು ಇಟ್ಟುಕೊಂಡು ಅದರ ಮೇಲೆ ನಾನು ಪ್ರಯೋಗ ಮಾಡ್ತಾ ಇರ್ತೀನಿ. ಹಂಗಂದ್ರೆ ಏನರ್ಥ ಅಂತ ನಾನು ಇಲ್ಲಿ ಗಣಿತಶಾಸ್ತ್ರದಲ್ಲಿ ಹೇಳ್ತಾ ಇರಬೇಕು. ಇಲ್ಲಿವರು ನಮಗೆ ಲೆಕ್ಕ ಮಾಡಿ ಒಂದು ನಿಖರವಾಗಿ ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸ್ಟೇಟ್ ಆಫ್ ದಿ ಸಿಸ್ಟಮ್ ಅಂದರೆ ಏನು ಅಂತ ಕೇಳಿದರೆ, ಅದು ಒಂದು ಗಣಿತಶಾಸ್ತ್ರದಲ್ಲಿ ಒಂದು ಕ್ವಾಂಟಮ್ ವಸ್ತುವನ್ನು, ಅತೀ ಸಣ್ಣ ವಸ್ತುವನ್ನು ಪ್ರತಿನಿಧಿಸುವಂತಹ ಒಂದು ಮ್ಯಾಥಮೆಟಿಕಲ್ ಕ್ವಾಂಟಿಟಿ ಅಥವಾ ಗಣಿತದ್ದು ಒಂದು ಕ್ವಾಂಟಿಟಿ ಅಂತ ಅನ್ಕೋಬಹುದು ನಾನು. ಈ ಸ್ಟೇಟ್ ಆಫ್ ದಿ ಸಿಸ್ಟಮ್ ಅಂತ ನಾನು ತಗೊಂಡಾಗ ನನಗೆ ಇದು ಎರಡು ಎಲೆಕ್ಟ್ರಾನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಎರಡು ಎಲೆಕ್ಟ್ರಾನ್ಗಳನ್ನು ಎರಡು ಸ್ಟೇಟ್ಗಳಿಂದ ರೆಪ್ರೆಸೆಂಟ್ ಮಾಡಬಹುದು, ಪ್ರತಿನಿಧಿಸಬಹುದು. ಆದರೆ ಎಲೆಕ್ಟ್ರಾನ್ಗಳನ್ನು ನಾನು ಪಕ್ಕಪಕ್ಕ ಇಟ್ಟರೆ, ಹತ್ತಿರಕ್ಕೆ ಬಂದರೆ ಅವುಗಳು, ಉದಾಹರಣೆಗೆ ಅವುಗಳ ಮಧ್ಯದಲ್ಲಿ ಒಂದು ಒಂದು ಥರದ ಫೋರ್ಸ್ ಇರುತ್ತೆ ಅಂತ ಅನ್ಕೋಬಹುದು. ಯಾಕೆಂದರೆ ನಾನು ಯಾವ್ದಾರ ಒಂದು ವಸ್ತುವನ್ನು ಅಕ್ಕಪಕ್ಕದಲ್ಲಿ ವಸ್ತುಗಳು ಇದ್ದಾಗ ಒಂದರ ಮೇಲೆ ಒಂದು ಪ್ರಭಾವ ಬೀರ್ತಾ ಇರುತ್ತೆ. ಈಗ ಉದಾಹರಣೆಗೆ ಕ್ಲಾಸಿಕಲ್ ಆಗಿ ತಗೊಳ್ಳಿ, ಸೂರ್ಯ ಅಲ್ಲಿದ್ದಾನೆ, ಚಂದ್ರ ಇಲ್ಲಿದ್ದಾನೆ, ಭೂಮಿ ಇಲ್ಲಿದೆ, ಎಲ್ಲ ವಸ್ತುಗಳು ಒಂದರ ಮೇಲೆ ಒಂದು ಪ್ರಭಾವ ಬೀರ್ತಾ ಇರುತ್ತೆ. ಆ ಪ್ರಭಾವದಿಂದಲೇ ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತೆ, ಚಂದ್ರ ಭೂಮಿ ಸುತ್ತ ಸುತ್ತುತ್ತಾ ಇರುತ್ತೆ. ಇದು ಕ್ಲಾಸಿಕಲ್ ಆಬ್ಜೆಕ್ಟ್ಗಳು. ಅದೇ ಥರ ನಾನು ಎಲೆಕ್ಟ್ರಾನ್ಗಳನ್ನು ತಗೊಂಡ್ರೆ, ಅದೇ ಥರ ಇನ್ನು ನ್ಯೂಕ್ಲಿಯಸ್ಸು ಅಥವಾ ಪ್ರೋಟಾನ್ಗಳನ್ನು ತಗೊಂಡ್ರೆ, ಇವು ಒಂದ್ರ ಮೇಲೆ ಒಂದು ಪ್ರಭಾವ ಬೀರ್ತಾ ಇರುತ್ತೆ. ಈ ಪ್ರಭಾವವನ್ನು ನಾನು ಅರಿತುಕೊಳ್ಳಬೇಕಾದಾಗ ನಾನು ಅವೆರಡಕ್ಕೂ ಸಪರೇಟಾಗಿ ಬೇರೆ ಬೇರೆಯಾಗಿ ಒಂದು ಪ್ರತಿನಿಧಿಸಿದ್ರೆ ಆಗಲ್ಲ, ಅವೆರಡನ್ನೂ ಒಟ್ಟಿಗೆ ಇಟ್ಟುಕೊಂಡು ಒಂದು ಪ್ರಾತಿನಿಧ್ಯ ಕೊಡಬೇಕು ನಾನು. ಈ ಪ್ರಾತಿನಿಧ್ಯ ಕೊಡಬೇಕಾದ್ರೆ ನಾನು ಏನು ಮಾಡಬೇಕು ಅಂತಂದರೆ, ಇವೆರಡರದ್ದು ಪ್ರಭಾವ ಹೇಗೆ ಕಾಣಿಸ್ತಾ ಇರುತ್ತೆ ಅಂತ ಕೇಳಿದರೆ, ಇವೆರಡರ ಮಧ್ಯದಲ್ಲಿ ಒಂದು ಥರದ ಕಾರಿಲೇಷನ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಈ ಕಾರಿಲೇಟೆಡ್ ಸಿಸ್ಟಮ್ ಅಂತ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಇದನ್ನು ಕರಿತೀವಿ. ಈ ಕಾರಿಲೇಟೆಡ್ ಸಿಸ್ಟಮನ್ನು ನಾನು ಹೇಗೆ ಪ್ರತಿನಿಧಿಸ್ತೀನಿ ಅಂತ ಕೇಳಿದರೆ, ಅದು ನನಗೆ ಎಂಟ್ಯಾಂಗಲ್ಡ್ ಸ್ಟೇಟ್ಸಿಂದ ಪ್ರತಿನಿಧಿಸ್ತೀನಿ. ಅಂದರೆ ಬೇರೆ ಬೇರೆಯಾಗಿದ್ದಾಗ ಬೇರೆ ಬೇರೆ ಸ್ಟೇಟ್ಗಳಿಂದ ಅದನ್ನು ಪ್ರತಿನಿಧಿಸ್ತಾ ಇರ್ತೀನಿ. ಒಟ್ಟಿಗೆ ಇದ್ದು ಇವೆರಡರ ಮಧ್ಯೆ ಒಂದು ಸಂಬಂಧ ಇದ್ದಾಗ ನಾನು ಅದು ನನಗೆ ನನ್ನ ಮ್ಯಾಥಮೆಟಿಕ್ಸ್ ಗಣಿತದಲ್ಲೂ ಕಾಣಿಸ್ಬೇಕು. ಆ ಗಣಿತದಲ್ಲಿ ನಾನು ಇವೆರಡನ್ನೂ ಇಟ್ಟುಕೊಂಡು ಹೇಗೆ ಪ್ರತಿನಿಧಿಸ್ತೀನಿ ಅಂತ ಕೇಳಿದರೆ, ನಾನು ಒಂದು ಕಾರಿಲೇಷನ್ ಇದೆ ಇವೆರಡರ ಮಧ್ಯೆ, ಅಂದರೆ ಒಂದು ಸಂಬಂಧ ಇದೆ, ಈ ಸಂಬಂಧ ನನಗೆ ಇಂಟ್ಯಾಂಗಲ್ ಸ್ಟೇಟ್ಸಿಂದ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಇದು ಎಂಟ್ಯಾಂಗಲ್ಡ್ ಸ್ಟೇಟ್ಸ್ದು ಒಂದು ಏನು ಹೇಳಬಹುದು ನಾನು ಒಂದು ಇಂಟ್ರೊಡಕ್ಷನ್ ಅಂತ ಕರೆಯೋಣ. ಒಂದು ತುಂಬ ತಾಂತ್ರಿಕವಾಗಿ ಕೊಡ್ತಾ ಇರೋವಂತಹ ಒಂದು ಪರಿಚಯ ಅಲ್ಲ, ತಾಂತ್ರಿಕವಲ್ಲದ ಪರಿಚಯ. ಏನು ಅಂತಂದರೆ ನನಗೆ ಎಂಟ್ಯಾಂಗಲ್ಡ್ ಸ್ಟೇಟ್ಸ್ ಅಂತ ನನಗೊಂದು ನೀವು ಪದ ಹೇಳಿದ ತಕ್ಷಣವೇ ನನ್ನ ಮನಸ್ಸಿನಲ್ಲಿ ಯಾವುದೋ ಎರಡೂ ಅಥವಾ ಎರಡಕ್ಕಿಂತ ಜಾಸ್ತಿ ವಸ್ತುಗಳು ಇದ್ದಾಗ ಅವುಗಳ ಮಧ್ಯದಲ್ಲಿ ಸಂಬಂಧಗಳಿದೆ. ಸಂಬಂಧ ಯಾಕೆ ಅಂತಂದರೆ ವಸ್ತುಗಳು ಯಾವಾಗಲೂ ಒಂದರ ಮೇಲೊಂದು ಪ್ರಭಾವ ಬೀರ್ತಾ ಇರುತ್ತೆ. ಈ ಪ್ರಭಾವದಿಂದ ಅವುಗಳ ಮಧ್ಯದಲ್ಲಿ ಸಂಬಂಧಗಳು ಉತ್ಪತ್ತಿಯಾಗತ್ತೆ. ಈ ಸಂಬಂಧಗಳನ್ನು ನಾವು ಇಂಗ್ಲೀಷಲ್ಲಿ ಕಾರಿಲೇಷನ್ ಅಂತ ಕರಿತೀವಿ. ಈ ಕಾರಿಲೇಷನ್ನನ್ನು ಸಂಬಂಧವನ್ನು ನಾನು ಪ್ರತಿನಿಧಿಸೋದು ಹೇಗೆ ಅಂತ ಕೇಳಿದರೆ, ನಾನು ಎಂಟ್ಯಾಂಗಲ್ಡ್ ಸ್ಟೇಟ್ಸ್ ಇಟ್ಕೊಂಡು ಮ್ಯಾಥಮೆಟಿಕಲ್ ಆಗಿ ಅಥವಾ ಗಣಿತಶಾಸ್ತ್ರದಲ್ಲಿ ಪ್ರತಿನಿಧಿಸ್ತೇನೆ.
ರೇಡಿಯೋ ಮನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಯುವರಾಜ ಕಾಲೇಜಿನ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ವರ್ಣಮಾಲೆ ಸಿರ್ಸಿರವರು ಇಂದು ನಮ್ಮ ಜೊತೆ ರೇಡಿಯೋ ಮಾನಸ ಉಪನ್ಯಾಸ ಕಾರ್ಯಕ್ರಮದಲ್ಲಿ ದ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ 2022 ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ರೇಡಿಯೋ ಮಾನಸ ಕೇಳುವರಿಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ.
ಅಲ್ಲಿಗೆ ಈ ಮೂರು ಜನ ನೊಬೆಲ್ ಪ್ರೈಸ್ ಬಂದವರು ನಾನು ಮೊದಲೇ ಓದಿದ ಹಾಗೆ ಅವರು ಅವರ ಪ್ರಯೋಗವನ್ನ ಈ ರೀತಿಯ ಎಂಟ್ಯಾಂಗಲ್ಡ್ ಫೋಟಾನ್ಸ್ ಇಟ್ಕೊಂಡು ಮಾಡಿದ್ದಾರೆ. ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂತಂದರೆ ಅವರು ಪ್ರಾಯೋಗಿಕವಾಗಿ ಸಂಬಂಧಗಳು ಇರುವಂತಹ ಫೋಟಾನ್ಗಳನ್ನು ಇಟ್ಟುಕೊಂಡು ಇವರ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಇದು ಇವರ ಪ್ರಯೋಗದ ಪ್ರಾಮುಖ್ಯತೆ. ಯಾಕೆ ಅಂತಂದರೆ ಈ ಫೋಟಾನ್ಗಳು ಎಲ್ಲ ತುಂಬ ಅತೀ ಸೂಕ್ಷ್ಮವಾದ ನಾನು ವಸ್ತುಗಳು ಅಂತಲೂ ಹೇಳೋಕ್ಕಾಗೋದಿಲ್ಲ, ಕಣಗಳು ಅಂತ ಹೇಳಬಹುದು. ಈ ಅತೀ ಸೂಕ್ಷ್ಮವಾದ ಕಣಗಳನ್ನು ಅವುಗಳನ್ನು ಹೇಗೋ ಒಂದು ಪಡ್ಕೊಂಡು ಅದನ್ನು ಇಟ್ಟುಕೊಂಡು ಪ್ರಯೋಗವನ್ನು ಮಾಡಿ ಅವರು ಆ ಒಂದು ಕೆಲವು ಪರಿಣಾಮಗಳನ್ನು ಕೊಟ್ಟಿದ್ದಾರೆ. ಈ ಪರಿಣಾಮಗಳನ್ನು ಇಟ್ಕೊಂಡು ಇದನ್ನು ಹೀಗಿದ್ದರೆ ಈ ಥರ ಪರಿಣಾಮ ಇದ್ದರೆ ಇದರಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಮೂಲಭೂತ ವಿಜ್ಞಾನದಲ್ಲಿ, ನನಗೆ ಭೌತಶಾಸ್ತ್ರದಲ್ಲಿ ಯಾವ ರೀತಿ ಇದನ್ನು ಈ ಪರಿಣಾಮಗಳನ್ನು ಇಟ್ಟುಕೊಂಡು ನಾನು ನನ್ನ ಸಿದ್ಧಾಂತವನ್ನು ಕಟ್ಟಬಹುದು ಅಥವಾ ಯಾವ ಸಿದ್ಧಾಂತ ಸರಿ ಯಾವ ಸಿದ್ಧಾಂತ ತಪ್ಪು ಅನ್ನೋದನ್ನು ಹೇಳಬಹುದು ಅನ್ನುವ ರೀತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಪ್ರಯೋಗವು ಆ ಒಂದು ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಪ್ರಯೋಗಗಳು. ಈ ಪ್ರಯೋಗಗಳಿಂದ ನನಗೆ ಬರೀ ಮೂಲಭೂತವಾದ ವಿಜ್ಞಾನಕ್ಕೆ ಸಂಬಂಧವಾದ ಕ್ಷೇತ್ರದಲ್ಲಿ ಅನೇಕ ವಿಷಯಗಳನ್ನು ಅದು ನಮಗೆ ದೃಢೀಕರಿಸಿದೆ. ಅದು ಒಂದೇ ಅಲ್ಲ, ಈ ಪರಿಣಾಮಗಳಿಂದ ನಾವು ಈ ಪರಿಣಾಮಗಳನ್ನು ಉಪಯೋಗಿಸಿಕೊಂಡು ನಮ್ಮ ಕ್ವಾಂಟಮ್ ಇನ್ಫಾರ್ಮೇಷನ್ ಸೈನ್ಸ್ ಕ್ವಾಂಟಮ್ ಮಾಹಿತಿ ತಂತ್ರಜ್ಞಾನದಲ್ಲಿ ಅನೇಕ ಉಪಯೋಗಗಳನ್ನು ಮಾಡಬಹುದಾಗಿದೆ ಅಂತ. ಈ ಕ್ವಾಂಟಮ್ ಇನ್ಫಾರ್ಮೇಷನ್ ಸೈನ್ಸಿಂದ ಉಪಯೋಗಗಳಾಗೋದ್ರಲ್ಲಿ ಸುಮಾರು ಉಪಯೋಗಗಳಿದೆ. ಅದರಲ್ಲಿ ಒಂದು ನಮಗೆ ತಕ್ಷಣ ಮನಸ್ಸಿಗೆ ಬರೋದು ಅಂತಂದರೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ. ಈ ಕ್ರಿಪ್ಟೋಗ್ರಫಿ ಅನ್ನೋದು ಏನು ಅಂತಂದರೆ ಗೂಢಲಿಪಿ ಅಂತ ಕೇಳಿರ್ತೀರಿ ನೀವು. ಅಂದರೆ ಈಗ ನಾನೊಂದು ಮಾಹಿತಿಯನ್ನು ಕಳಿಸಬೇಕಾದ್ರೆ ನಾನು ಇಲ್ಲಿಂದ ಕೂತ್ಕೊಂಡು ಒಂದು ಮಾಹಿತಿಯನ್ನು ಕಳಿಸ್ತೀನಿ. ಇದು ನಮ್ಮ ಮಿಲಿಟರಿನಲ್ಲಿ ಎಲ್ಲ ತುಂಬ ಉಪಯೋಗ ಆಗುವಂಥದ್ದು. ಈಗ ಮಿಲಿಟರಿ ಕಮ್ಯುನಿಕೇಷನಲ್ಲಿ ಮಾಹಿತಿ ಕಳಿಸುವಾಗ ಒಂದು ಸೈನ್ಯದ ಯಾರೇ ಸೈನ್ಯಕ್ಕೆ ಸಂಬಂಧಪಟ್ಟವರು ಆ ಮಾಹಿತಿಯನ್ನ ಸುಮ್ಮನೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅಥವಾ ಯಾವುದೋ ಒಂದು ಮೌಸ್ ಕೋಡಲ್ಲಿ ಕಳಿಸೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಕಳಿಸುವಂತಹ ಮಾಹಿತಿ ಆ ಕಡೆ ಎನಿಮಿಗಳು ಅಂದ್ರೆ ನನ್ನ ಶತ್ರುಗಳ ಕೈಲಿ ಸಿಕ್ಕಾಕೋಬಾರ್ದು, ಅವರಿಗೆ ಗೊತ್ತಾಗಬಾರ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಗೂಢಲಿಪಿಯನ್ನ ಅದನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಗೂಢಲಿಪಿ ಅಂತಂದ್ರೆ ಅದನ್ನ ಲಿಪಿಯನ್ನ ನಾನು ಒಂದು ನಮ್ಮ ಈ ಆಡು ಭಾಷೆ ಇದೆಯಲ್ಲ ಅದಲ್ಲ, ಬೇರೆ ಭಾಷೆಯಲ್ಲಿ ಬರೆದು ಬೇರೆ ಭಾಷೆಯಲ್ಲಿ ನಾನು ಅದನ್ನ ರಚಿಸಿ ಅದನ್ನ ನಾನು ಆ ಕಡೆ ಬೇರೆ ಕಡೆ ಕಳಿಸ್ತೀನಿ. ಕಮ್ಯುನಿಕೇಶನ್ ಅಂದ್ರೆ ಅದೇ ತಾನೆ, ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಕಡೆಗೆ ಮಾಹಿತಿಯನ್ನ ರವಾನೆ ಮಾಡೋದು. ನಾನು ಇದನ್ನ ಕ್ರಿಪ್ಟೋಗ್ರಫಿ ಅಂತ ಕರೀತಾರೆ. ಈ ಇಡೀ ಒಂದು ವಿಜ್ಞಾನ ಇದೆಯಲ್ಲ ಕ್ರಿಪ್ಟೋಗ್ರಫಿ, ಇದು ಕ್ರಿಪ್ಟೋಗ್ರಫಿ ಅಂತಂದ್ರೆ ನಾನು ಗೂಢಲಿಪಿಯನ್ನ ಬರೆಯೋದು ಹೇಗೆ, ಅದನ್ನ ಕಳಿಸೋದು ಹೇಗೆ, ಆಮೇಲೆ ಆ ಕಡೆ ಅದನ್ನ ಪಡ್ಕೊಂಡವರು ಅದನ್ನ ಅರ್ಥೈಸ್ಕೊಳ್ಳೋದು ಹೇಗೆ, ಇದಿಷ್ಟು ಒಂದು ದೊಡ್ಡ ಒಂದು ಪ್ರೊಸೀಜರ್ ಇದು. ಇದು ಮೊದಲಿಂದಲೂ ಇದೆ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲೂ ಇದು ಇತ್ತು, ಅದಕ್ಕೆ ಹಿಂದೆನೂ ಇತ್ತು. ಆದರೆ ಈಗೇನಾಗಿದೆ ಅಂತಂದರೆ ಈ ಕ್ವಾಂಟಮ್ ಮಾಹಿತಿ ವಿಜ್ಞಾನದಲ್ಲಿ ನಾವು ಕ್ವಾಂಟಮ್ ಸಿದ್ಧಾಂತವನ್ನು ಉಪಯೋಗಿಸಿಕೊಂಡು ಈ ಗೂಢಲಿಪಿಯನ್ನು ಬರೆಯೋದಿದೆಯಲ್ಲ, ಇದು ಇದರಲ್ಲಿ ತುಂಬ ನಮಗೆ ಉಪಯೋಗಗಳಿದೆ. ಅಂದರೆ ನಾನು ಮಾಹಿತಿ ಈ ಮೂಲಕ ಮಾಹಿತಿ ಕಳಿಸಿದಾಗ ಈ ಮಾಹಿತಿಯನ್ನು ಮಧ್ಯದಲ್ಲಿ ಯಾರೋ ನೋಡಿಬಿಟ್ರೆ ಅಥವಾ ಯಾರೋ ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ನನಗೆ ಗೊತ್ತಾಗುತ್ತೆ. ಆಮೇಲೆ ಈ ಮಾಹಿತಿ ಕಳಿಸೋದ್ರಲ್ಲೂ ಅಷ್ಟೇ ತುಂಬ ಎಫಿಷಿಯಂಟಾಗಿ ಕಳಿಸ್ಬೋದು ಅನ್ನೋ ಒಂದು. ಹಾಗಾಗಿ ಈ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋದು ಒಂದು ದೊಡ್ಡ ವಿಷಯವಾಗಿ ಈಗ ಜಗತ್ತಿನಲ್ಲಿ ಪಸರಿಸ್ತಾ ಇದೆ. ಈ ಕ್ವಾಂಟಮ್ ಕ್ರಿಪ್ಟೋಗ್ರಫಿಗೆ ಇವರು ಮಾಡಿರುವಂತಹ ಈ ಮೂರು ಜನ ಮಾಡಿರುವಂತಹ ಪ್ರಯೋಗಗಳು ತುಂಬ ಉಪಯೋಗವಾಗುತ್ತೆ ಅಂಥೇಳಿ, ಅದೂ ಒಂದು ಉಪಯೋಗಗಳಲ್ಲಿ ಅತ್ಯಂತ ದೊಡ್ಡ ಉಪಯೋಗಗಳಲ್ಲಿ ಒಂದು ಅಂಥೇಳಿ ಈ ನೊಬೆಲ್ ಪಾರಿತೋಷಕ ಸಮಿತಿ ಇದುವರೆಗೆ ಹೇಳಿದೆ. ಇದೇ ಥರ ಬೇರೆ ಬೇರೆ ಉಪಯೋಗಗಳು ಇದೆ. ಅದೇ ರೀತಿ ಈ ಕೀವರ್ಡ್ಸ್ ಬಗ್ಗೆ ನಾವು ಹೇಳ್ತಾ ಇದ್ವಲ್ಲ, ಈ ಕೀವರ್ಡ್ಸಲ್ಲಿ ಈ ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡ್ವಿ. ಎಂಟ್ಯಾಂಗಲ್ಡ್ ಫೋಟಾನ್ಸ್ ಅಂದ್ರೇನು? ನಾವು ಒಂದು ಯಾವುದೇ ವಸ್ತುಗಳ ಮಧ್ಯದಲ್ಲಿ ಸಂಬಂಧಗಳು ಇದ್ದಾಗ ಅದನ್ನು ನಾನು ಗಣಿತದ ಮೂಲಕ ಹೇಗೆ ನಾನು ಅದನ್ನ ಪ್ರತಿನಿಧಿಸಬಹುದು ಅಂತ ಕೇಳಿದರೆ ನಾನು ಎಂಟ್ಯಾಂಗಲ್ ಸ್ಟೇಟ್ ಆಗಿ ಪ್ರತಿನಿಧಿಸಬಹುದು ಅನ್ನೋ ವಿಷಯದ ಬಗ್ಗೆ ಹೇಳಿದೆ. ಇನ್ನೊಂದು ಕೀವರ್ಡ್ ಇದೆ ಈಗ, ಇದು ಬೆಲ್ ಇನ್ಇಕ್ವಾಲಿಟೀಸ್ ಅಂತ. ಬೆಲ್ ಇನ್ಇಕ್ವಾಲಿಟೀಸ್ ಅನ್ನೋದು ಸ್ವಲ್ಪ ತಾಂತ್ರಿಕವಾದದ್ದು. ಈ ತಾಂತ್ರಿಕವಾದ ವಿಷಯವನ್ನ ನಾನು ತುಂಬಾ ಸರಳಗೊಳಿಸಿ ಹೇಳಬೇಕು ಅಂತಂದ್ರೆ ನಾನು ಉದಾಹರಣೆಗಳ ಮೂಲಕ ಹೇಳಬೇಕಾಗತ್ತೆ. ಇದನ್ನ ಮುಂದಿನ ದಿನಗಳಲ್ಲಿ ಈ ಬೆಲ್ ಇನ್ಇಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿಗೆ ಈ ವಿಷಯವನ್ನ ಮುಗಿಸ್ತೇನೆ. ನಮಸ್ಕಾರ.
ಇಷ್ಟು ಹೊತ್ತು ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದಲ್ಲಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ಹಂಚಿಕೊಂಡ ಡಾಕ್ಟರ್ ಸ್ವರ್ಣಮಾಲಾ ಸಿರ್ಸಿ ಮೇಡಮ್ ರವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು.